ஹரிஹி ஓம் ஸ்ரீ குருப்யோ நம. அப்ரமம் பங்கரயிதம் அதிடம் விமலம் சதா ஆனந்த தீர்த்தமதுலம் பஜே தாபத்ரயாபகம் மித்யா சித்தாந்த துத்தாந்த வித்வம்ஷ்ணவிசக்ஷ்ணஹ ஜெய்தீர்த்தாக்ய தனிர்பாசதாம் நோ ஹிருதம்பரே அர்த்திகல்பித கல்போயம் பிரத்யர்த்திகஜ கேசரி வியாசதீர்த்த குரு பூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தே ஹைக்ரீவதாஸ்ரயான் பூஜ்ய ராகவேந்திராய சத்யதர்மரதாய ச பததாம் கல்பவருஷாய நமதாம் காமதேனவே துர்வாதி துவாந்தரவையே வைஷ்ணவேந்திரீவரேந்தவே ஸ்ரீ ராகவேந்திர குருவே நமோ அத்தியந்ததயாளவே ஆபாதமௌலி பர்யந்தம் குருநாமாப்தியும் ஸ்மரேத் தேன விக்னாஹ நாஷ்யந்தி சித்யஞ்ச மனோரதாஹ. ஹரிஹி ஓம் ஸ்ரீ குருப்யோ நம. நாவு பகவத்கீதையில் எரடனே அத்தியாயத்தில் செகண்ட் சாப்டர் அதனால் 53ನೇ பத்தியவன் 53rd ಶ್ಲೋಕ ಅದನ್ನು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಅದನ್ನು ಜಸ್ಟ್ ಬ್ರೀಫ್ ಆಗಿ ರೀಕ್ಯಾಪ್ ಮಾಡಿಬಿಟ್ಟು ಮುಂಚೆಕ್ಕೆ ಹೋಗೋಣ. 53ನೇ ಶ್ಲೋಕ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಶ್ರುತಿ ವಿಪ್ರತಿಪನ್ನ ತೇ ಯದಾ ಸ್ಥಾಶ್ಯತಿ ನಿಶ್ಚಲ ಸಮಾಧಾ ವಚಲಾ ಬುದ್ಧಿ ತದಾ ಯೋಗ ಮವಾಪ್ಸಿಸಿ ಅಂಥೇಳಿ. ಇಲ್ಲಿ ಏನಂದ್ರೆ, ಮುಂಚಿನ ಶ್ಲೋಕದಲ್ಲಿ ಇರುವಂತಹ ನಿಷ್ಕಾಮ ಕರ್ಮಗಳನ್ನು ಮಾಡೆಲ್ಲವೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು, ಅರ್ಪಣ ಬುದ್ಧಿಯಿಂದ ಮಾಡಬೇಕೆಲ್ಲ ಹೇಳಿದ ಮೇಲೆ ಎಷ್ಟುವರೆಗೂ ಆ ನಿಷ್ಕಾಮ ಕರ್ಮಗಳನ್ನು ಮಾಡ್ತಾ ಪರಮಾತ್ಮನಿಗೆಲ್ಲವನ್ನೂ ಸಮರ್ಪಣೆ ಮಾಡುತ್ತಾ ಆ ಅಂತಹ ಪ್ರವರ್ತನೆಯಲ್ಲಿ ಅಂತಹ ಮಾರ್ಗದಲ್ಲಿ ಎಷ್ಟುವರೆಗೆ ಇರಬೇಕು ಅಂತ ಹೇಳಿದರೆ, ಅದಕ್ಕೆ ಸಮಾಧಾನವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರುತಿ ವಿಪ್ರತಿಪನ್ನ ಅಂತೇಳಿ. ಈ ವಿಪ್ರತಿಪನ್ನ ಅನ್ನುವ ಶಬ್ದವನ್ನು ಭಾಷ್ಯದಲ್ಲಿ ಒಂದು ವಿಧವಾಗಿ, ತಾತ್ಪರ್ಯದಲ್ಲಿ ಇನ್ನೊಂದು ವಿಧವಾಗಿ, ಎರಡು ಅಪೋಸಿಟ್ ಮೀನಿಂಗ್ಸ್ ಕೊಟ್ಟುಬಿಟ್ಟು ಅರ್ಥವನ್ನು ಹೇಳಿದ್ದಾರೆ. ಭಾಷ್ಯದಲ್ಲಿ ವಿಪ್ರತಿಪನ್ನ ಅಂದ್ರೆ ಪ್ರತಿಪನ್ನ, ವಿಪ್ರತಿಪನ್ನ ಪ್ರತಿಪನ್ನ, ಪ್ರತಿಪದ ಅಂದ್ರೆ ಪ್ರೂಫ್, ಸರಿಯಾಗಿ ಮಾಡುವುದಂದ್ರೆ ಸರಿಯಾಗಿ ಯೋಚನೆ ಮಾಡುವುದು. ವಿಪ್ರತಿಪನ್ನ ಅಂದ್ರೆ ವಿಪರೀತವಾಗಿ, ಅಂದ್ರೆ ಶ್ರುತಿ ವಿಪ್ರತಿಪನ್ನ ಅಂದ್ರೆ ಶ್ರುತಿ ಅಂದ್ರೆ ವೇದಗಳು, ವೇದಗಳಿಗೆ ವಿಪರೀತವಾಗಿ ವಿರುದ್ಧವಾಗಿ ವಿಚಾರವನ್ನು ಮಾಡುವ ಬುದ್ಧಿ ಯಾವುದಿದ್ದೋ ಇರುವಂತಹ ಅವರು ಶ್ರುತಿ ವಿಪ್ರತಿಪನ್ನರು. ಅಂದ್ರೆ ಶ್ರುತಿಯಲ್ಲಿ ವಿರುದ್ಧವಾಗಿ, ವೇದ ವಿರುದ್ಧವಾದ ಆಲೋಚನೆಗಳಿಂದ ಕೂಡಿದಂತಹ ಅವರು ಇರುವಂತಹ ಅವರು ಅವರು ಶ್ರುತಿ ವಿಪ್ರತಿಪನ್ನರು. ಈ ವಿಧವಾದ ಬುದ್ಧಿ ಉಳ್ಳವರು ಅಂದ್ರೆ ಶ್ರುತಿಗೆ ವಿರುದ್ಧವಾದ ಆಲೋಚನೆ, ಅಂದ್ರೆ ಯಾಕೆ ವಿರುದ್ಧವಾದ ಆಲೋಚನೆಗಳಿರುತ್ತೆ ಅಂತ ಹೇಳಿದರೆ, ಮುಕ್ತಿಯೋಗ್ಯ ಜೀವರಾಶಿಗಳಾದರೂ ಕೂಡ ಅವರಿಗೆ ಪ್ರಾರಬ್ಧ ಕ್ರಮ ವಶದಿಂದ ದುಷ್ಟಶಾಸ್ತ್ರಗಳಲ್ಲಿ ಮನಸ್ಸು ಹೋಗದೇ ಇರಬೇಕಂತ ಹೇಳಿದರೆ, ಮುಂಚೆ ಆದಿ ಅವಸ್ಥೆ ಮೊದಲನೇ ಅವಸ್ಥೆಯಲ್ಲಿ ಅವರಿಗೆ ಎಲ್ಲ ಕಡೆ ಮನಸ್ಸು ಚಂಚಲವಾಗಿ ಸ್ವಲ್ಪ ಹಾಗೆ ಹೀಗೆ ಮನಸ್ಸು ಹೋಗಿ ಅವರಿಗೆ ಕೆಟ್ಟ ವಿಷಯಗಳಲ್ಲಿ ಮನಸ್ಸು ಹೋಗುತ್ತೆ. ಆದರೆ ಅವರು ಏನು ಮಾಡಬೇಕು, ದುಷ್ಟಶಾಸ್ತ್ರಗಳಿಂದ ಆ ಮನಸ್ಸನ್ನು ವಿಚಲಿತ ಪಡದಂತೆ ಮಾಡಿ ಯದಾ ಎಷ್ಟರವರೆಗಾದರೆ ಸ್ಥಾ ಅಸ್ಯತಿ ನಿಶ್ಚಲ, ಸ್ಥಾಸ್ಯತಿ ನಿಶ್ಚಲ, ನಿಶ್ಚಲ ಸ್ಥಾಸ್ಯತಿ ಅಂದರೆ ನಿಶ್ಚಲವಾಗಿ, ಅಂದರೆ ದುಷ್ಟಶಾಸ್ತ್ರಗಳಿಂದ ವಿಚಲವಾಗದೆ ಅವರು ಈ ನಿಶ್ಚಲವಾದ ಬುದ್ಧಿಯಿಂದ ಇರ್ತಾರೋ, ಸಂಶಯಗಳಿಗೆ ಒಳಗಾಗದೆ ಸಂಶಯಗಳನ್ನು ಬಿಟ್ಟು ಬಿಟ್ಟು ಇರಬೇಕು. ಹಾಗೆ ಸಮಾಧೌ ಅಚಲಾ ಬುದ್ಧಿ, ಸಮಾಧೌ ಸಮ್ಯಕ್ಕಾಧಿ ಅಂದರೆ ಅಸಂಪ್ರಜ್ಞಾತ ಸಮಾಧಿ, ಪರಮಾತ್ಮನಲ್ಲಿಯೇ ಮನಸ್ಸನ್ನಿಟ್ಟು ಬೇರೆ ವಿಷಯಗಳಲ್ಲಿ ಮನಸ್ಸು ಹೋಗದೆ ಎಲ್ಲವೂ ಪರಮಾತ್ಮನಲ್ಲೇ ಮನಸ್ಸನ್ನು ಸ್ಥಿರವಾಗಿಟ್ಟು ಅಂತಹ ಬುದ್ಧಿಯಿಂದ, ಅಚಲವಾದ ಚಾಂಚಲ್ಯರಹಿತವಾದ ಬುದ್ಧಿಯಿಂದ ಪರಮಾತ್ಮನನ್ನೇ ನಿತ್ಯವೂ ಸ್ಮರಣ ಮಾಡುವ ಬುದ್ಧಿಯಿಂದ ಕೂಡಿಕೊಂಡಿರುವುದು. ಎಷ್ಟು ಸ್ಥಿರವಾಗಿರಬೇಕಂತ ಹೇಳಿದರೆ, ಬೇರಿ ಮುಳುಗಿದ್ರು ಕೂಡ ಎಷ್ಟು ಶಬ್ದಗಳು ಬಂದರೂ ಕೂಡ ಆ ಶಬ್ದಗಳಿಂದಲೂ ಚಂಚಲವಾದ, ಈ ಬೇರಿ ಅನ್ನುವ ಶಬ್ದ ಇಲ್ಲಿ ಬಂದಿಲ್ಲವಲ್ಲ ಅಂತ ಹೇಳಿದರೆ, ಅಚಲಾ ಬುದ್ಧಿ ಅಂದರೆ ಎಷ್ಟು ಅಚಲವಾಗಿರಬೇಕಂದ್ರೆ ಅದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಅಂತಹ ಅಚಲವಾದ ಅಚಂಚಲವಾದ ಬುದ್ಧಿಯಿಂದ ಇದ್ದು ಯೋಗಮವಾಪ್ಸಿಸಿ ಜ್ಞಾನ ಸಾಧನಾನುಷ್ಠಾನ ರೂಪವಾದಂತಹ ಮಾರ್ಗವನ್ನು ಹಿಡಿದಿದ್ದಾರೋ ಅಷ್ಟರವರೆಗೂ ಕೂಡ ಈ ಸಾಧನೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಭಾಷ್ಯದಲ್ಲಿ ಆ ಅರ್ಥವನ್ನು ಹೇಳಿದ್ದಾರೆ. ತಾತ್ಪರ್ಯದಲ್ಲಿ ಅದಕ್ಕೆ ಶ್ರುತಿ ವಿಪ್ರತಿಪನ್ನ ಅಂತ ಹೇಳಿದರೆ, ವೇದಗಳಿಗೆ ಅನುಕೂಲ ವಿಶೇಷವಾದ ವಿಪ್ರತಿಪನ್ನ ಅನ್ನುವ ಶಬ್ದಕ್ಕೆ ವಿರುದ್ಧವಾದ ಅಂತ ಅರ್ಥ ಮಾಡದೆ ವಿಶೇಷವಾದ ಅಂತ ಅರ್ಥ ಮಾಡಿದರೆ, ಶ್ರುತಿ ವೇದಗಳಲ್ಲಿ ವಿಶೇಷವಾಗಿ ಪ್ರವೃತ್ತವಾದಂತಹ ಬುದ್ಧಿ ಉಳ್ಳವರು ಅಂದರೆ, ಈ ವಿಧವಾಗಿ ಶ್ರುತಿ ವಿಪ್ರತಿಪನ್ನರಾದವರು ವೇದಗಳಲ್ಲಿ ವಿಶೇಷವಾದ ಜ್ಞಾನದಿಂದ ಇರುವಂತಹ ಅವರು ಎಷ್ಟರವರೆಗೂ ಆದರೆ ನಿಶ್ಚಲವಾದ ಮಾರ್ಗದಲ್ಲಿದ್ದು ನಿಶ್ಚಲವಾದ ಮನಸ್ಸಿನಿಂದ ಸಮಾಧಿಯಲ್ಲಿ ಪರಮಾತ್ಮನ ಸಮಾಧಿಯಲ್ಲಿ ಇರ್ತಾರೋ ಅಂತಹ ಅವರು ಪರಮಾತ್ಮನಲ್ಲಿ ವಿಷ್ಣುವಿನಲ್ಲಿ ದೃಢ ಮನಸ್ಸನ್ನು ಇಟ್ಟುಕೊಂಡ್ರೆ ಏನಾಗುತ್ತೆ ಅವರಿಗೆ ನಿತರಾಂ ಲಾಭ, ಮುಂಚಿನ ನಿರ್ವೇದಂ ನಿತರಾಂ ಲಾಭಂ ಅಂತ ಮುಂಚೆ ಹೇಳಿದಂತಹ ಆ ಶಬ್ದ ಯಾವುದಿದೋ ಅವರು ಆ ಶಬ್ದವನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂದರೆ ಅವರು ಮೋಕ್ಷದ ಸುಖವನ್ನು ಇಂತಹ ಒಂದು ಸ್ಥಿರವಾದ ಮನಸ್ಸಿನಿಂದ ಪರಮಾತ್ಮನಲ್ಲಿ ಧ್ಯಾನ ಮಾಡುತ್ತಾ ಇದ್ದರೆ ಅವರು ಮೋಕ್ಷದ ಸ್ಥಿತಿಯನ್ನು ಪಡೆಯುತ್ತಾರೆ, ಅಂತಹ ಸ್ಥಿರವಾದ ಲಾಭವನ್ನು ಪಡೆಯುತ್ತಾರೆ ಅಂಥೇಳಿ ಮುಕ್ತನಾಗಿ ವಿಷ್ಣುವನ್ನು ಹೊಂದುತ್ತಾರೆ ಅನ್ನುವ ಅರ್ಥವನ್ನು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಇದು ಹೇಳಿದಾಗ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ನೆಕ್ಸ್ಟ್ ಶ್ಲೋಕದಲ್ಲಿ. ಅಂದರೆ ಈ ಸ್ಥಿತ ಬುದ್ಧಿ ಇದೆ ಅಂತ ಹೇಳಿದರೆ ಅದರ ಮೇಲೆ ಬರುವಂತಹ ಪ್ರಶ್ನೆ ಏನು ಅನ್ನುವುದು ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ. ಇದು 54ನೇ ಶ್ಲೋಕ, 54th verse. 54ನೇ ಶ್ಲೋಕದಲ್ಲಿ ಅರ್ಜುನ ಕೇಳುವಂತಹ ಪ್ರಶ್ನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅನ್ನುವ ಪ್ರಶ್ನೆಯನ್ನು ಕೇಳ್ತಾನೆ. ಏನು ಈ ಪ್ರಶ್ನೆ ಅಂತ ಹೇಳಿದರೆ, ಸ್ಥಿತಪ್ರಜ್ಞಸ್ಯ ಅಂದರೆ ಸಮಾಧಿ ಅವಸ್ಥೆಯಲ್ಲಿ ಇರುವಂತಹ ಅವನೊಬ್ಬನ ಅಪರೋಕ್ಷ ಜ್ಞಾನಿ ಆಗಿದ್ದಾನೆ ಅಂದರೆ ಸ್ಥಿತಪ್ರಜ್ಞ ಆಗಿದ್ದಾನೆ ಅಂತ ಹೇಳಿದರೆ ಅಂತಹ ಸ್ಥಿತಪ್ರಜ್ಞ ಅಂತ ಕರೆಯಲ್ಪಡುವವನು ಅವನಿಗೆ ಕಾ ಭಾಷಾ ಅಂತ ಹೇಳಿದರೆ ಅವನು ಹೇಗೆ ಮಾತಾಡ್ತಾನೆ, ಅವನು ಕಾ ಭಾಷಾ ಯಾವ ಭಾಷೆಯನ್ನು ಮಾತಾಡ್ತಾನೆ ಅಂದರೆ ಹೌ ಹಿ ಸ್ಪೀಕ್ಸ್ ಹೌ ಹಿ ಟಾಕ್ಸ್. ಸಮಾಧಿಸ್ತಸ್ಯ ಕೇಶವ, ಕೇಶವ ಅಂತ ಅಂದರೆ ಅರ್ಜುನ ಕೃಷ್ಣನನ್ನು ಕೇಶವ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ. ಆ ಕೇಶವ ಅನ್ನುವ ಶಬ್ದವನ್ನು ಸಂಬೋಧನೆ ಮಾಡುವುದರಲ್ಲಿಯೂ ಒಂದು ವಿಶೇಷ ಇದೆ, ಅದೇನಂತ ಮುಂಚೆ ನೋಡೋಣ. ಇಲ್ಲಿ ಕೇಶವ, ಹೇ ಕೇಶವನೇ, ಸಮಾಧಿಯಲ್ಲಿರುವಂತಹ ಸ್ಥಿತಪ್ರಜ್ಞಾದಂತಹ ಮನುಷ್ಯನಿಗೆ ಯಾವ ಭಾಷೆ ಇರುತ್ತೆ? ಸ್ಥಿತಧೀಹಿ, ಅವನು ಸ್ಥಿತಧೀ ಅಂತ ನೀನು ಮುಂಚೆ ಹೇಳಿದ್ದೀಯಾ, ಅಂತಹ ಸ್ಥಿತಧೀಯ ಅಂದ್ರೆ ಸ್ಥಿತಧಿ ಅಂದ್ರೆ ಸ್ಥಿತವಾದ, ಧೀ ಅಂದ್ರೆ ಬುದ್ಧಿ, ಸ್ಥಿತಧಿ ಅಂದ್ರೆ ಸ್ಥಿರವಾದ ಬುದ್ಧಿ ಉಳ್ಳವನು, ಸಮಾಧವು ವಸಲಾ ಬುದ್ಧಿ ಅಂತ ಮುಂಚೆ ಹೇಳಿ ಶ್ಲೋಕದಲ್ಲಿ ಹೇಳಿದ್ದಾರಲ್ವ. ಅದು ಸಮಾಧಿಯಲ್ಲಿ ಅಂದ್ರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಸ್ಥಿರವಾದ ಬುದ್ಧಿ ಇರುವುದು ಅನ್ನುವುದು ಒಂದು ವಿಶೇಷವಾದ ಸಮಾಚಾರ. ಅದು ವಿಶೇಷವಾದ ಸಮಾಚಾರ ಅದೇ ಸಾಮಾನ್ಯವಾದ ಸಮಾಚಾರ ಏನು ಅಂದ್ರೆ ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿದರೆ ಏನಂತ ಹೇಳಿದರೆ ಹೊರಗಿನ ವಿಷಯಗಳಲ್ಲಿ ಮನಸ್ಸು ಹೋಗದೆ ಪರಮಾತ್ಮನಲ್ಲಿಯೇ ಲಗ್ನ ಮಾಡಿ ಯಾವ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್ಗೆ ಒಳಗಾಗದೇ ಇರುವಂತಹದ್ದು ಅದು ಅಸಂಪ್ರಜ್ಞಾತ ಸಮಾಧಿ. ದಟ್ ಈಸ್ ಡ್ಯೂರಿಂಗ್ ಸರ್ಟನ್ ಶಾರ್ಟ್ ಪೀರಿಯಡ್ಸ್ ಆಫ್ ಟೈಮ್, ಇಂಟರ್ಮಿಡಿಯಂಟ್ ಪೀರಿಯಡ್ಸ್ ಆಫ್ ಟೈಮ್. ಬಟ್ ಅದು ಕೆಲವು ಸಮಯಗಳಲ್ಲಿ ಇರುವಂತಹ ವಿಷಯವನ್ನು ಹೇಳಿದ್ದಿ, ಬಟ್ ವಾಟ್ ಅಬೌಟ್ ಇನ್ ಅದರ್ ಟೈಮ್ಸ್, ದಟ್ ಮೀನ್ಸ್ ವೆನ್ ಹೀ ಈಸ್ ಇಂಟರಾಕ್ಟಿಂಗ್ ವಿತ್ ಅದರ್ಸ್. ಸೊ ದ ಪ್ರೀವಿಯಸ್ ವರ್ಸ್ 53ನೇ ಶ್ಲೋಕ ಯಾರ ಜೊತೆಯಲ್ಲಿ ಇಂಟರಾಕ್ಷನ್ ಇಲ್ಲದೇ ಇರುವಾಗ ಮಾಡುವಂತಹ ವಿಷಯ. 54ನೇ ಶ್ಲೋಕದಲ್ಲಿ ಕೇಳುವ ಪ್ರಶ್ನೆ ಅಂದ್ರೆ ಅದು ಹೇಳಿದ್ದಿ ನೀನು, ಆದರೆ ಎಲ್ಲರ ಜೊತೆಯಲ್ಲಿ ಇಂಟರಾಕ್ಟ್ ಮಾಡುವಾಗ, ಎಲ್ಲರ ಜೊತೆಯಲ್ಲಿ ಕೂಡಿಕೊಂಡಿರುವಾಗ ಅಂತಹ ಅಪರೋಕ್ಷ ಜ್ಞಾನಿಯಾದವನು ಏನು ಮಾಡ್ತಾನೆ ಅನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸ್ಥಿತದೀಹಿ ಕಿಂ ಪ್ರಭಾಸೇತ ಕಿಂ ಆಸೀತ, ಅಂದ್ರೆ ಅವನು ಯಾಕೆ ಯಾವ ಕಾರಣಕ್ಕೆ ಯಾವುದನ್ನು ಉದ್ದೇಶಿಸಿ ಕೂಡುತ್ತಾನೆ, ಕಿಂ ಪ್ರತಿ ಆಸೀತ ಅಂತೇಳಿ ಯಾವುದಕ್ಕೆ ಯಾವುದನ್ನು ಉದ್ದೇಶ ಮಾಡಿಕೊಂಡು ಕೂಡುತ್ತಾನೆ, ವ್ರಜೇತ ಕಿಂ ಯಾವ ಕಾರ್ಯಗಳಲ್ಲಿ ಯಾವ ಉದ್ದೇಶದಿಂದ ಅವನು ತೊಡಗುತ್ತಾನೆ ಅಂತೇಳಿ. ಅಂದ್ರೆ ಈ ಮುಖ್ಯವಾಗಿ ಅವನ ಲಕ್ಷಣಗಳನ್ನು ಮಾತ್ರವೇ ಅಲ್ಲದೆ ಅವನ ಪ್ರವರ್ತನೆಯನ್ನು, ಅಪರೋಕ್ಷ ಜ್ಞಾನಿಯ ಅವನು ವರ್ತಿಸುವಂತಹ ವಿಧಾನ ಎಂತಹದ್ದು ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅರ್ಜುನ ಕೃಷ್ಣನಿಗೆ. ಇದು ಪ್ರಶ್ನೆ ಕೇಳಿದಾಗ ಆ ಭಾಷೆಯಲ್ಲಿ ಇದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಏನೆಂದರೆ ಸ್ಥಿತಪ್ರಜ್ಞ ಜ್ಞಾನಂ ಯಸ್ಯ ಸಹ ಸ್ಥಿತಪ್ರಜ್ಞ ಅಂತೇಳಿ, ಸ್ಥಿತಪ್ರಜ್ಞ ಅಂತ ಹೇಳಿದರೆ ಸ್ಥಿರವಾದ ಜ್ಞಾನ ಉಳ್ಳವನು ಸ್ಥಿತಪ್ರಜ್ಞನಾದವನು. ಭಾಷ್ಯತೆ ಅನಯಾ ಇತಿ ಭಾಷಾ ಲಕ್ಷಣಂ ಇತ್ಯರ್ಥ, ಯಾವುದರಿಂದ ಮಾತಾಡುತ್ತಾನೋ ಅದು ಭಾಷಾ, ಅಂದ್ರೆ ಮಾತಾಡುವ ವಿಧಾನ ಎಂತಹದ್ದು ಅಂತ ಕೇಳ್ತಾ ಇದ್ದಾನೆ. ಉಕ್ತಂ ಲಕ್ಷಣಂ ಅನುವದತಿ ಲಕ್ಷಣಾಂತರಂ ಪೃಚ್ಛಾಮಿ ಇತಿ ಜ್ಞಾಪಯಿತುಂ. ಇಲ್ಲಿ ಉಕ್ತಂ ಲಕ್ಷಣಂ ಅನುವದತಿ ಅಂತ ಹೇಳಿದರೆ ಮುಂಚಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಸಮಾಧವು ಅಸಲಾ ಬುದ್ಧಿ ಅಂತ ಹೇಳಲ್ಪಟ್ಟಿರುವಂತಹ ಲಕ್ಷಣ ಯಾವುದಿದೋ ಅದನ್ನು ಮತ್ತು ಅನುವಾದ ಮಾಡ್ತಾ ಇದ್ದಾನೆ ಅರ್ಜುನ. ಅನುವಾದ ಮಾಡುವುದಂದ್ರೆ ಹೇಳಿದ ವಿಷಯವನ್ನು, ಕೃಷ್ಣ ನೀನು ಹೇಳಿದ್ದಿ ಸ್ಥಿತಬ್ಧಿ ಅಂತ ಹೇಳಿದ್ದಿ, ಅಂತಹ ಸ್ಥಿತದಿ ಆಗದಂತಹ ಮನುಷ್ಯನಿಗೆ ಅಂತ ಅನುವಾದ ಮಾಡುವ ಪ್ರಶ್ನವೇ ಸ್ಥಿತದೀಹಿ. ಯಾಕಂದ್ರೆ ಸ್ಥಿತಪ್ರಜ್ಞ ಅಂತ ಹೇಳಿ ಮತ್ತು ಸ್ಥಿತದಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಸ್ಥಿತಪ್ರಜ್ಞನಾದವನು ಅಂದರೆ ಸ್ಥಿರವಾದ ಬುದ್ಧಿ ಉಳ್ಳವನು, ನೀನು ಹೇಗಾದರೆ ಸ್ಥಿತದೀಹಿ ಅಂತ ಹೇಳಿದ್ದೀಯ ಅಂದ್ರೆ ಅಚಂಚಲವಾದ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಂತಹ ಅವನು ಯಾವುದು ಹೇಳಿದ್ದೀಯೋ ಅಂತಹ ಅವನು ಅಂಥೇಳಿ ಕೃಷ್ಣ ಹೇಳಿದ ವಚನವನ್ನು ಅನುವಾದ ಮಾಡಿ ಹೇಳ್ತಾ ಇದ್ದಾನೆ. ಸಮಾಧಿಸ್ತಸ್ಯ ಇತಿ ಅಂತೇಳಿ, ಅಂದ್ರೆ ಮುಂಚಿನ ಶ್ಲೋಕದಲ್ಲಿ ಸಮಾಧಿಸ್ತಸ್ಯ ಅಂತ ಹೇಳಿದ್ದನ್ನೇ ಇಲ್ಲಿ ಸ್ಥಿತದೀಹಿ ಅಂತೇಳಿ ಅರ್ಜುನ ಅನುವಾದ ಮಾಡಿ ಹೇಳ್ತಾ ಇದ್ದಾನೆ. ಅದಾದ ಮೇಲೆ ಕೇಶವ ಅಂತ ಸಂಬೋಧ ಮಾಡಿದ್ದಾನೆ. ಕೇಶವ ಅಂದರೆ ಅದನ್ನು ಬಿಡಿಸಿದ್ರೆ ಕಹ ಈಶಃ ವ, ಕ ಈಶ ವ, ಮೂರು ಅಕ್ಷರಗಳು ಸೇರಿದಂತೆ ಇರುವಂತಹ ಒಂದು ಶಬ್ದ ಕೇಶವ. ಕೇಶವ ಅನ್ನುವ ಶಬ್ದವನ್ನು ಬಿಡಿಸಿದರೆ ಕ ಈಶ ವ. ಕ ಅಂದರೆ ಕಂ ಬ್ರಹ್ಮಾಣಂ, ಈಶಂ ರುದ್ರಂ, ಚ ವರ್ತಯತಿ ಇತಿ ಕೇಶವ. ಅಂದರೆ ಈ ಕೇಶವ ಅನ್ನುವ ಶಬ್ದಕ್ಕೆ ಅರ್ಥ ಏನಂದ್ರೆ ಕ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರದೇವರು. ಈ ವಿಧವಾಗಿ ಬ್ರಹ್ಮದೇವರನ್ನು ರುದ್ರದೇವರನ್ನು, ವ ಅಂದರೆ ವರ್ತಯತಿ, ಅವರನ್ನು ನಿಯಮನ ಮಾಡ್ತಾನೆ, ಅವರನ್ನು ತಾನು ಹೇಗೆ ನಡೆಯಬೇಕು ಅನ್ನುವುದನ್ನು ತೋರಿಸ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಕೇಶವ ಶಬ್ದದಲ್ಲಿ ನಮಗೆ ಹೇಳಿದಂತಹ ಎಟಿಮಾಲಜಿ ಹೇಳ್ತಾ ಇದ್ದಾರೆ. ಸೊ ಕೇಶವ ಅನ್ನುವ ಶಬ್ದಕ್ಕೆ ಬ್ರಹ್ಮನು ರುದ್ರನನ್ನು ಇಬ್ಬರನ್ನು ವರ್ತಿಸುವಂತೆ ಮಾಡುವಂತಹ ಹೇ ಕೇಶವನೇ, ಯಾಕೆ ಅದನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಅಂತಹ ಪರಮಾತ್ಮನನ್ನು ಯಾಕೆ ಕುರಿತು ನಾವು ಸಮಾಧಿ ಮಾಡಬೇಕು, ಯಾಕೆ ಅವನ ಮೇಲೆ ಸ್ಥಿರವಾದ ಬುದ್ಧಿ ಇಡಬೇಕು ಅಂತ ಹೇಳಿದರೆ ಅವನು ಸಾಮಾನ್ಯನಲ್ಲ, ಬ್ರಹ್ಮರುದ್ರಾದಿಗಳನ್ನು ಕೂಡ ನೇಮಿಸುವಂತಹ ಅವನು. ಅಂತಹ ಸರ್ವೋತ್ತಮನಾದ ಸರ್ವಸ್ವತಂತ್ರನಾದ ಆ ಪರಮಾತ್ಮನನ್ನು ಕುರಿತು ನಾವು ಸ್ಥಿರವಾದ ಬುದ್ಧಿ ಇಟ್ಟರೆ ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆ ಕಾರಣದಿಂದ ಇಲ್ಲಿ ಕೇಶವ ಶಬ್ದ ಸಾರ್ಥಕವಾಗಿ ಇರುವಂತಹ ಪ್ರಯೋಗ ಮಾಡಿದಂತಹ ಶಬ್ದ. ತಥಾಹೈ ನಿರುಕ್ತಿ ಕೃತ ಹರಿವಂಶೇಶು. ಆದರೆ ನೀವು ಕೇಶವ ಶಬ್ದಕ್ಕೆ ಈ ಅರ್ಥವನ್ನು ಹೇಳಿದ್ದೀರಾ, ಈ ಅರ್ಥ ನಾವು ಒಪ್ಪುವುದು ಹೇಗೆ? ಹೌ ವೈ ಶುಡ್ ವಿ ಆಕ್ಸೆಪ್ಟ್ ದಿಸ್ ಕೈಂಡ್ ಆಫ್ ಎಟಿಮಾಲಜಿ? ಕೇಶವ ಶಬ್ದಕ್ಕೆ ಈ ಅರ್ಥವೇ ಬರುತ್ತೆ, ಈ ಅರ್ಥ ಸರಿಯಾದ ಅರ್ಥ ಅನ್ನೋದಕ್ಕೆ ಏನು ಪ್ರಮಾಣ ಅಂತ ಹೇಳಿದರೆ, ಹರಿವಂಶದಲ್ಲಿ ಇದು ರುದ್ರದೇವರೇ, ಸಾಕ್ಷಾತ್ ರುದ್ರದೇವರೇ ಇದನ್ನು ಹೇಳಿದ್ದಾರೆ. ಕೈಲಾಸ ಯಾತ್ರಾಯ, ಕೈಲಾಸ ಯಾತ್ರಾ ಸಮಯದಲ್ಲಿ, ಅಂದರೆ ಅಲ್ಲಿ ಹರಿವಂಶದಲ್ಲಿ ಪರಮಾತ್ಮ ಕೈಲಾಸಕ್ಕೆ ಹೋದಾಗ ರುದ್ರದೇವರು ಸ್ತೋತ್ರ ಮಾಡಿದಂತಹ ವಚನ. ಹೇ ಪರಮಾತ್ಮನೇ, ನೀನು ಎಂತಹ ಅವನಂತ ಹೇಳಿದ್ರೆ ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಹರಿವಂಶದಲ್ಲಿ ಹೇಳಿದಂತಹ ಮಾತು ಇದು, ಗೋ ಬ್ರಹ್ಮೇತಿ ಸಮಾಖ್ಯಾತ ಈಶೋಹಂ ಸರ್ವದೇಹಿಷು ಆವಾಂ ತವಾಂಗೇ ಸಂಭೂತೌ ತತಃ ಕೇಶವ ನಾಮವಾನ್ ಅಂತ ಹೇಳಿದರೆ ಇಲ್ಲಿ ಕೇಶವ ಶಬ್ದಕ್ಕೆ ರುದ್ರದೇವರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಕಹ ಅಂದ್ರೆ ಬ್ರಹ್ಮ ಅಂತೇಳಿ, ಸಮಾಖ್ಯಾತ ಪ್ರಸಿದ್ಧನಾಗಿದ್ದಾನೆ ಬ್ರಹ್ಮದೇವರೇ, ಕ ಅನ್ನುವ ಶಬ್ದ ಪ್ರಸಿದ್ಧವಾಗಿದೆ. ಈಶಃ ಅಹಂ ಸರ್ವದೇಹಿಷು, ಎಲ್ಲ ದೇಹಗಳಲ್ಲಿರುವಂತಹ ಈಶ ಶಬ್ದದಿಂದ ಪ್ರಖ್ಯಾತನಾದವನು ನಾನು, ರುದ್ರದೇವರು ನಾನಿದ್ದೀನಿ. ಆವಾಂ ನಾವಿಬ್ಬರನ್ನು, ಅಹಂ ಆವಾಂ ವಯಂ ಅಂತೇಳಿ, ಆವಾಂ ಅಂದ್ರೆ ನಾವಿಬ್ಬರು, ಆವಾಂ ನಾವಿಬ್ಬರೂ ಕೂಡ ತವ ಅಂಗೇ ಸಂಭೂತವು, ನಿನ್ನ ಅಂಗದಲ್ಲಿ, ಅಂದರೆ ಪರಮಾತ್ಮನಿಗೆ ಅಂಗಗಳಂತಿದ್ರೆ ಪರಮಾತ್ಮನಿಗೆ ಪರಮಾತ್ಮನ ಅಂಗಗಳಿಗೆ ಭೇದವೇ ಇಲ್ಲ, ನಿನ್ನ ಅಂಗಗಳಲ್ಲಿ ಅಂದರೆ ನಿನ್ನಲ್ಲಿ ನಾವು ಸಂಭೂತವು ಹುಟ್ಟಿದ್ದೀವಿ, ಅಂದರೆ ನೀನು ನಮ್ಮನ್ನು ಹುಟ್ಟಿಸಿದ್ಯಾ. ಯು ಆರ್ ದ ಒನ್ ಹೂ ಗೇವ್ ಅಸ್ ದ ಬರ್ತ್, ನಮಗೆ ಜನ್ಮವನ್ನು ಕೊಟ್ಟಿದ್ದೀಯಾ. ಸಂಭೂತವು ತತಃ ಕೇಶವ ನಾಮವಾನ್, ಅದಕ್ಕೆ ನಿನಗೆ ಕೇಶವ, ನಮ್ಮನ್ನು ವರ್ತಿಸುವಂತೆ ಮಾಡಿದವನಾದ ಕಾರಣದಿಂದ ನಿನಗೆ ಕೇಶವ ಅನ್ನುವ ಶಬ್ದ ಪ್ರಸಿದ್ಧವಾಗಿದೆ ಅಂತೇಳಿ ಹರಿವಂಶದಲ್ಲಿ ರುದ್ರದೇವರೇ ಪರಮಾತ್ಮನನ್ನು ಸ್ತೋತ್ರ ಮಾಡಿದಂತಹ ಸಮಾಚಾರ ಇದೆ. ಸೊ ಇದು ಕೇಶವ ಶಬ್ದಕ್ಕೆ, ದಿಸ್ ಈಸ್ ಆಕ್ಸೆಪ್ಟೆಡ್ ಎಟಿಮಾಲಜಿ. ಇಲ್ಲಿ ಶ್ಲೋಕದಲ್ಲಿ ಕಿಮ್ ಆಸೀತ ವ್ರಜೇತ ಕಿಂ ಅನ್ನುವುದನ್ನು ಹೇಳಿದ್ದಾರೆ. ಕಿಮ್ ಆಸೀತ ಅಂತ ಹೇಳಿದರೆ, ಕಿಂ ಆಸೀತ ಅಂದರೆ, ಆಸೀತ ಅಂದರೆ ಇರುವುದು, ಕೂಡುವುದು, ಸಿಟಿಂಗ್ ಆರ್ ಸ್ಟೇಯಿಂಗ್ ಇನ್ ಒನ್ ಪ್ಲೇಸ್, ಇರುವುದು, ಕೂಡುವುದು. ಸೊ ಕಿಮ್ ಆಸೀತ ಅಂತ ಹೇಳಿದರೆ, ಕಿಂ ಪ್ರತಿ ಆಸೀತ, ಯಾವುದಕ್ಕಾಗಿ ಆಸೀನನಾಗಿರಬೇಕು, ಫಾರ್ ವಾಟ್ ರೀಸನ್, ಫಾರ್ ಯಾವುದನ್ನು ಕುರಿತು ನಾವು ಆಸೀನರಾಗಿರಬೇಕು ಅಂತ ಅರ್ಜುನ ಪ್ರಶ್ನೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದ. ಇಲ್ಲಿ ನಮಗೊಂದು ಸಂದೇಹ ಬರುತ್ತೆ, ಅರ್ಜುನ ಇಂದ್ರನ ಅವತಾರ ಅಂತ ಹೇಳಿದ್ದೀರಾ. ಅರ್ಜುನ ಇಂದ್ರನ ಅವತಾರ ಅಂತ ಹೇಳಿದರೆ ಅವನು ಅಪರೋಕ್ಷ ಜ್ಞಾನಿ ಆಗಿರಬೇಕು. ಅಪರೋಕ್ಷ ಜ್ಞಾನಿ ಆದಂತಹ ಅರ್ಜುನ ಅಪರೋಕ್ಷ ಜ್ಞಾನಿ ಹೇಗೆ ಹೇಗೆ ಪ್ರವರ್ತನೆ ಮಾಡ್ತಾನೆ ಅಂತ ಕೃಷ್ಣ ಪರಮಾತ್ಮನನ್ನು ಕೇಳ್ತಾ ಇದ್ದಾನೆ ಅಂತ ಹೇಳಿದರೆ, ದಿಸ್ ಗಿವ್ಸ್ ಎನ್ ಇಂಡಿಕೇಶನ್ ಪ್ರಾಬಬ್ಲಿ ಅರ್ಜುನ ಅಪರೋಕ್ಷ ಜ್ಞಾನಿ ಅಲ್ಲವೇನೋ ಅನ್ನುವ ಒಂದು ಸಂದೇಹ, ಸಂಶಯ ಬರಲಿಕ್ಕೆ ಅವಕಾಶವಿದೆ. ಆ ಸಂಶಯಕ್ಕೆ ಸಮಾಧಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಏನಂತ ಹೇಳಿದರೆ, ನಚ ಅರ್ಜುನ ನ ಜಾನಾತಿ ತಲ್ಲಕ್ಷಣಾಧಿಕಂ ಜಾನಂತಿ ಪೂರ್ವರಾಜಾನ ದೇವರ್ಷಯಸ್ತಥೈವ ಹಿ ತಥಾಪಿ ಧರ್ಮಾನ್ ಪೃಚ್ಛಂತಿ ವಾರ್ತಾಯೈ ಗುಹ್ಯವಿತ್ತಯೇ ನ ತೇ ಗುಹ್ಯಾಃ ಪ್ರತೀಯಂತೆ ಪುರಾಣೇ ಸ್ವಲ್ಪಬುದ್ಧಿನಾಂ ಇತಿ ವಚನಾತ್. ಅಂದರೆ ನಚ ಅರ್ಜುನ ನ ಜಾನಾತಿ ತತ್ಲಕ್ಷಣ, ಅಂದರೆ ಅರ್ಜುನನಿಗೆ ಅಪರೋಕ್ಷ ಜ್ಞಾನಿಗಳ ಲಕ್ಷಣಗಳು ಯಾವುದು ತಿಳಿದಿಲ್ಲ ಅಂತ ಅಲ್ಲ. ನ ಅನ್ನೋದು ಶಬ್ದ ಎರಡು ಸತಿ ಇದೆ. ನಚ ಅರ್ಜುನ ನ ಜಾನಾತಿ ಅಂದರೆ ತಲ್ಲಕ್ಷಣಾಧಿಕಂ, ಆ ಅಪರೋಕ್ಷ ಜ್ಞಾನಿಗಳ ಲಕ್ಷಣಾದಿಗಳು ಅರ್ಜುನನಿಗೆ ನ ಜಾನಾತಿ, ಅರ್ಜುನ ತಿಳಿಯುವುದಿಲ್ಲ ಅಂತ ನ ಇಲ್ಲ. ಅಂದ್ರೆ ಅರ್ಥ ಏನು? ಅರ್ಜುನನಿಗೆ ತಿಳಿದಿದೆ, ಹಿ ನೋಸ್ ವೆರಿ ವೆಲ್ ವಾಟ್ ಆರ್ ದ ಲಕ್ಷಣಾಸ್ ಅಪರೋಕ್ಷ ಜ್ಞಾನಿ. ಆದ್ರೆ ಮತ್ತೆ ಯಾಕೆ ಹೇಳಿದ್ದ ಅಂದ್ರೆ, ಅರ್ಜುನಿಗೆ ತಿಳಿದಿದೆ ಅಂತ ಹೇಳಿದರೆ ಎ ಪರ್ಸನ್ ಹೂ ನೋಸ್ ಇಟ್ ವೈಶಿಡ್ ಅಗೇನ್ ಆಸ್ ಫರ್ ಇಟ್ ಅಂತ ಹೇಳಿದ್ರೆ, ಅದಕ್ಕೆ ಜಾನಂತಿ ಪೂರ್ವರಾಜಾನಃ ದೇವಶ್ರೇಯಸ್ ತಥೈವ ಹಿ. ಅಂದ್ರೆ ಇದು ಅರ್ಜುನನ ಮಾತ್ರನೇ ಅಲ್ಲರೇ, ಪೂರ್ವ ರಾಜಾನಃ ದೇವಶ್ರೇಯ, ದೇವ ಋಷಿಗಳು, ಪೂರ್ವ ರಾಜಗಳಂದ್ರೆ ರಾಜೋತ್ತಮರು ಅಂದ್ರೆ ಚಕ್ರವರ್ತಿಗಳು, ಮನುಷ್ಯೋತ್ತಮರು, ಇವರೆಲ್ಲರೂ ತಿಳಿದಿದ್ದಾರೆ ಈ ಲಕ್ಷಣಗಳನ್ನು. ತಥಾಪಿ ಆದರೂ ಕೂಡ ಧರ್ಮಾನ್ ಪೃಚ್ಛಂತಿ ವಾರ್ತಾಯೈ ಗುಹ್ಯವಿತ್ತಯೇ, ಅವರು ಧರ್ಮಗಳನ್ನು ಪ್ರಶ್ನೆ ಮಾಡುತ್ತಾರೆ. ಯಾಕೆ ಅಂದರೆ ಗುಹ್ಯವಿತ್ತಯೇ ವಾರ್ತಾಯೇ. ಈಗ ಅರ್ಜುನನಿಗೆ, ಅಪರೋಕ್ಷ ಜ್ಞಾನಿಗಳಿಗೆ, ಎಲ್ಲರಿಗೆ ಚೆನ್ನಾಗಿ ತಿಳಿದಿದೆ ಅಂತ ಹೇಳಿದರೆ, ಅವರು ತಮಗೆ ತಿಳಿದ ಜ್ಞಾನವನ್ನು ತಮಗೆ ತಾಮೇ ಇಟ್ಟುಕೊಂಡು ಯಾರನ್ನು ಏನು ಪ್ರಶ್ನೆ ಮಾಡದೇ ಇದ್ದರೆ ಆವಾಗ ಅದು ಯಾರಿಗೂ, ನಮ್ಮಂತಹ ಸಾಮಾನ್ಯ ಜನರಿಗೆ ಹೇಗೆ ಗೊತ್ತಾಗುತ್ತೆ? ವಿ ವಿಲ್ ನೆವರ್ ನೋ. ಆರ್ಡಿನರಿ ಪೀಪಲ್ ವಿಲ್ ನೆವರ್ ಕಮ್ ಟು ನೋ ವಾಟ್ ಆರ್ ದಿ ಸೀಕ್ರೆಟ್ ನಾಲೆಡ್ಜ್. ಸೊ ಆ ಕಾರಣದಿಂದ ಧರ್ಮಾನ್ ಪೃಚ್ಛಂತಿ ವಾರ್ತಾಯಿ. ಈ ಮಹಾತ್ಮರು ಏನ್ ಮಾಡ್ತಾರೆ, ನಮಗೆ ಪುರಾಣಗಳು ಬೇಕಾದಷ್ಟು ಕರೆ ಬರುತ್ತೆ. ನಾರದ ಹೋಗ್ತಾನೆ, ನಾರದ ಯಾವ ವ್ರತ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಒಬ್ಬನು ಕೇಳ್ತಾನೆ. ನಾವು ಬೇಕಾದಷ್ಟು ರೇವಾಖಂಡದಲ್ಲಿ, ಅಲ್ಲಿ ಸ್ಕಂದ ಪುರಾಣದಲ್ಲಿ ಬರುವಂತಹ ವಚನಗಳನ್ನು ಕೇಳಿದ್ದೀವಿ. ಏನಂತ ಹೇಳಿದ್ರೆ, ನಾರದ ಹೋಗಿ ಏನು ಇದು ಮಾಡಿದ್ರೆ ಏನು ಬರುತ್ತೆ, ಅದು ಮಾಡಿದ್ರೆ ಏನು ಪುಣ್ಯವಾಗುತ್ತೆ, ಇದು ಆದ್ರೆ ಏನಾಗುತ್ತೆ, ಈ ಪುಣ್ಯ ಬರಲಿಕ್ಕೆ ನಾವು ಏನು ಮಾಡಬೇಕು ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾನೆ. ಯಾಕೆ ಅಂತ ಹೇಳಿದರೆ, ಆ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಹೇಳುವ ಸಮಾಧಾನಗಳ ಮೂಲಕವಾಗಿ ಸಾಮಾನ್ಯ ಜನರಿಗೆ ಉದ್ಧಾರವಾಗುತ್ತೆ. ಅದೇ ವಿಧವಾಗಿ ಇಲ್ಲಿ ಕೂಡ ಅರ್ಜುನ ತನಗೆ ತಿಳಿದಿದ್ದರೂ ಕೂಡ ತಾನು ಕೃಷ್ಣನಿಗೆ ಪ್ರಶ್ನೆ ಮಾಡುವುದರ ಕಾರಣವೇನಂತ ಹೇಳಿದರೆ, ಈ ವಿಧವಾಗಿ ಪ್ರಶ್ನೆ ಮಾಡಿದಾಗ ಆ ಕೃಷ್ಣ ಇದನ್ನು ಹೇಳಿದರೆ ಅದನ್ನು ವೇದವ್ಯಾಸರ ದೇವರು ತಾವು ಗ್ರಂಥ ಮೂಲಕವಾಗಿ ಅದನ್ನು ಪ್ರಚಾರಗೊಳಿಸಿದರೆ ಅದರ ಮೂಲಕವಾಗಿ ಸಾಮಾನ್ಯ ಜನರಿಗೆ ಉದ್ಧಾರವಾಗುತ್ತೆ ಅನ್ನುವ ಕಾರಣದಿಂದಲೇ ಅರ್ಜುನ ಈ ವಿಧವಾಗಿ ಪ್ರಶ್ನೆ ಕೇಳಿದ್ದಾನೆ ಅಂತೇಳಿ ಹೇಳ್ತಾರೆ. ಹಾಗೆ ಹೇಳಿದರೆ ನಮಗೆ ಇನ್ನೊಂದು ಪ್ರಶ್ನೆ, ಇದು ಯಾಕೆ ರೀ ಹೀಗೆ ಅರ್ಜುನ ಇನ್ನೊಬ್ಬರಿಗೆ ತಿಳಿಬೇಕು ಅಂತ ಹೇಳಿದ್ದಾನೆ ಕೇಳಿದ್ದಾನೆ ಅನ್ನುವುದಕ್ಕೆ, ಅದಕ್ಕೆ ಏನು ನಮಗೆ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇಲ್ವಲ್ಲ, ವೈ ಶುಡ್ ಇಟ್ ಬಿ ಲೈಕ್ ದಟ್ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ನತೇ ಗುಹ್ಯಾಹ ಪ್ರತೀಯಂತೆ ಪುರಾಣೇಶು ಅಲ್ಪಬುದ್ಧಿನಾಮ್ ಅಂತೇಳಿ. ಅಲ್ಪಬುದ್ಧಿಗಳು ಅಂದ್ರೆ ಸಾಮಾನ್ಯ ಜನರು, ಸ್ವಲ್ಪವೇ ಬುದ್ಧಿ ಇರುವಂತಹ ಅವರು, ಸಾಮಾನ್ಯ ಜನರು ಅವರೆಲ್ಲರಿಗೂ ಕೂಡ ಗುಹ್ಯಾಹ ನ ಪ್ರತೀಯಂತೆ, ಪುರಾಣೇಶು ಪುರಾಣಗಳಲ್ಲಿರುವಂತಹ ಗುಹ್ಯಾಹ ಗುಹ್ಯ ವಿಷಯಗಳು ನ ಪ್ರತೀಯಂತೆ ಅವರಿಗೆ ಗೋಚರವಾಗೋದಿಲ್ಲ, ಕಾಣುವುದಿಲ್ಲ. ಅದಕ್ಕೆ ಅವರಿಗಾಗಿ ಈ ಪ್ರಶ್ನೆಗಳನ್ನು ಕೇಳುವುದು ಬಹಳ ಯುಕ್ತಿಯುಕ್ತವಾಗಿದೆ ಅಂಥೇಳಿ ಈ ವಚನಗಳ ಮೂಲಕವಾಗಿ ಅರ್ಜುನ ಕೇಳಿದ ಪ್ರಶ್ನೆಯನ್ನು ಇಲ್ಲಿ ಜಸ್ಟಿಫೈ ಮಾಡಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಸೊ ಇಲ್ಲಿ ನಮಗೆ ಕೆಲವು ಸಂದೇಹಗಳೇನಂತ ಹೇಳಿದರೆ, ಇಲ್ಲಿ ಸ್ಥಿತಪ್ರಜ್ಞಸ್ಯ ಸಮಾಧಿ ಸಸ್ಯ ಅನ್ನುವ ವಿಷಯ ಇರುವುದರ ಮೂಲಕವಾಗಿ ಸಮಾಧಿಯಲ್ಲಿರುವ ಅಪರೋಕ್ಷ ಜ್ಞಾನಿಯ ಲಕ್ಷಣವನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಅಂದ್ರೆ ಸಮಾಧಿಸ್ತಸ್ಯ ಸ್ಥಿತದೀಹಿ ಸ್ಥಿತಪ್ರಜ್ಞಸ್ಯ ಸಮಾಧಿಸ್ತಸ್ಯ ಅಂತ ಹೇಳುವ ವಚನಗಳ ಮೂಲಕವಾಗಿ ಸಮಾಧಿಯಲ್ಲಿರುವ ಅಪರೋಕ್ಷ ಜ್ಞಾನಿಯ ಲಕ್ಷಣವನ್ನು ಅರ್ಜುನ ಕೇಳುತ್ತಾ ಇದ್ದಾನೆ ಅನ್ನುವಂತಹ ಅರ್ಥ ಮೇಲ್ನೋಟಕ್ಕೆ ಕಾಣಿಸಿಕೊಡುತ್ತೆ. ಶಂಕರಾಚಾರ್ಯರ ಭಾಷೆಯಲ್ಲಿ ಹಾಗೆ ಹೇಳಿದ್ದಾರೆ, ಕೆಲವು ಜನ ಮಿಕ್ಕವರು ಕೂಡ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅರ್ಜುನ ಅಪರೋಕ್ಷ ಜ್ಞಾನಿಗಳಲ್ಲಿರುವ ಸಾಮಾನ್ಯ ಲಕ್ಷಣವನ್ನು ಕೇಳ್ತಾ ಇದ್ದಾನೆ. ಅಂದ್ರೆ ಸ್ಪೆಷಲ್ ಕಂಡೀಷನ್ಸ್ನಲ್ಲಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವ ಲಕ್ಷಣವನ್ನು ಕೇಳ್ತಾ ಇಲ್ಲ, ಅವನು ಸಾಮಾನ್ಯವಾಗಿ ಮಾತಾಡುವ ಲಕ್ಷಣವನ್ನೇ ಕೇಳ್ತಾ ಇದ್ದಾನೆ ಅಂಥೇಳಿ ಆಚಾರ್ಯರು ಹೇಳಿದ ಮಾತನ್ನು ಜಸ್ಟಿಫೈ ಮಾಡಿ ಹೇಳ್ತಾ ಇದ್ದಾರೆ ಟೀಕಾಚಾರ್ಯರು. ಯಾಕೆ ಅಂತ ಹೇಳಿದರೆ, ಇಲ್ಲಿ ಕಾ ಭಾಷಾ ಅಂತ ಹೇಳಿದ್ದಾರೆ. ಭಾಷಾ ಅಂತ ಹೇಳಿದರೆ ಸಮಾಧಿಯಲ್ಲಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವವನಿಗೆ ಭಾಷೆ ಎಲ್ಲಿಂದ ಬಂತು? ಅವನು ಇನ್ನೊಬ್ಬರ ಜೊತೆ ಮಾತಾಡುವ ಪ್ರಸಂಗವೇ ಬರುವುದಿಲ್ಲ. ಅಂದ್ರೆ ಆ ಕಾರಣದಿಂದ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವ ಅಪರೋಕ್ಷ ಜ್ಞಾನಿಯ ವಿಚಾರವನ್ನು ಕೇಳ್ತಾ ಇಲ್ಲ ಅರ್ಜುನ. ಸಾಮಾನ್ಯವಾಗಿ ವರ್ತನೆ ಮಾಡುವಾಗ ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ಅನ್ನುವುದನ್ನೇ ಕೇಳ್ತಾ ಇದ್ದಾರೆ. ಅದರ್ವೈಸ್ ದ ವರ್ಡ್ ಭಾಷಾ ಅನ್ನುವುದರ ಬದಲಾಗಿ ಲಕ್ಷಣ ಕಾ ಲಕ್ಷಣ ಅಂತ ಕೇಳಬೇಕಾಗಿತ್ತು. ಆದರೆ ಕಾ ಭಾಷಾ ಅಂತ ಹೇಳಿದಾನೆ. ಆ ಕಾರಣದಿಂದ ಇದು ಅಪರೋಕ್ಷ ಜ್ಞಾನಿ ತಾನು ಸಾಮಾನ್ಯತಃ ನಾಟ್ ಡ್ಯೂರಿಂಗ್ ದಿ ಅಸಂಪ್ರಜ್ಞಾತ ಸಮಾಧಿ ಬಟ್ ಇನ್ ಅದರ್ ಕಂಡೀಷನ್ಸ್ ನಲ್ಲಿ ಹೇಗೆ ಪ್ರವರ್ತನೆ ಮಾಡ್ತಾ ಇದ್ದಾನೆ ಅನ್ನುವ ವಿಷಯವನ್ನೇ ಕೇಳಿದ್ದಾನೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಸೊ ಭಾಷೆಯಲ್ಲಿ ಹೇಳಿದಂತಹ ಈ ವಚನ ಅದೇ ಅಂಥೇಳಿ, ಅದಾದ ಮೇಲೆ ತಾತ್ಪರ್ಯದಲ್ಲಿ ಇದಕ್ಕೆ ಇನ್ನೊಂದು ಸಂಕ್ಷೇಪವಾಗಿ ಇನ್ನೊಂದನ್ನು ಹೇಳಿದ್ದಾರೆ. ಆ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇವತ್ತು ಭಾಷೆಯಲ್ಲಿ ಹೇಳಿದ ನಾಲ್ಕು ಮಾತುಗಳನ್ನು ನೋಡಿದ್ದೀವಿ.
ಆಮೇಲೆ ನೆಕ್ಸ್ಟ್ ವೀಕ್ ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನಾವ ಅನುಸ್ತು ಸ್ವಭಾವ ಕರೋಮಿ ಇದ್ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.